ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೃಪೆ ಕಾಲದ ಮುಕ್ತಾಯ ಭಾಗ 4. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪೆ ಕಾಲದ ಮುಕ್ತಾಯ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಕೃಪೆ ಕಾಲ ಯಾವಾಗ ಮುಗಿಯತಕ್ಕಂಥದ್ದಾಗಿದೆ ಮತ್ತು ಕೃಪೆ ಕಾಲಕ್ಕೂ ಮೊದಲು ಈ ಭಾನುವಾರ ಆಚರಣೆ ಕಾನೂನು ಯಾವ ರೀತಿಯಲ್ಲಿ ಬರತಕ್ಕಂಥದ್ದಾಗಿದೆ, ಕೃಪೆ ಕಾಲ ಮುಕ್ತಾಯದ ವಿಚಾರ ಯಾರೂ ಸಹ ಹೇಳಲು ಸಾಧ್ಯವಿಲ್ಲ, ಅದು ಅನಿರೀಕ್ಷಿತವಾಗಿ ಮುಕ್ತಾಯವಾಗತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ನಾವು ಕೃಪೆ ಕಾಲ ಮುಗಿದ ನಂತರ ಮನುಷ್ಯರ ಒಂದು ಚಟುವಟಿಕೆಗಳು, ಅವರ ಕಾರ್ಯಗಳು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಇರತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಅಪ್ಪ, ಆಕಾಶದ ಮಹೋನ್ನತ ಸ್ಥಳದಲ್ಲಿ ಕೋಟ್ಯಾನು ಕೋಟಿ ದೇವದೂತರುಗಳ ಮಧ್ಯದಲ್ಲಿ ಶುದ್ಧನು ಶುದ್ಧನು ಮಹಾಪರಿಶುದ್ಧನು ಎಂಬುದಾಗಿ ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ದೇವರು ನೀನಾಗಿದ್ದೀಯ ಸ್ವಾಮಿ. ಭೂಮಿಯಿಂದ ಅಪ್ಪಾ ತಂದೆ ಎಂಬುದಾಗಿ ನಿನ್ನ ಮಕ್ಕಳು ಕರೆಯುವಾಗ ಪರಲೋಕದಿಂದ ನೀನು ಕರುಣೆಯನ್ನು ಕೃಪೆಯನ್ನು ನಿನ್ನ ಮಕ್ಕಳ ಮೇಲೆ ತೋರಿಸಿ ನಮ್ಮ ಎಲ್ಲ ಪಾಪ ಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ಈ ಒಂದು ಸಮಯದಲ್ಲಿ ಸ್ವಾಮಿ ಕೃಪೆ ಕಾಲದ ಮುಕ್ತಾಯ ಯಾವಾಗ, ಕೃಪೆ ಕಾಲ ಮುಗಿದ ನಂತರ ಮನುಷ್ಯನ ಒಂದು ಚಟುವಟಿಕೆಗಳು ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ, ಕೃಪೆ ಕಾಲ ಅನಿರೀಕ್ಷಿತವಾಗಿ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ, ಎದುರು ನೋಡದ ಸಮಯದಲ್ಲಿ ಮುಗಿತಕ್ಕಂಥದ್ದಾಗಿದೆ, ನಮ್ಮನ್ನು ನಾವು ಹೇಗೆ ನಿನ್ನ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ಳಬೇಕು ಅನ್ನುವಂಥ ಅಸತ್ಯವನ್ನು ಕಲಿಯುವಾಗ ಸ್ವಾಮಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ವಿಶೇಷವಾಗಿ ಈ ಸತ್ಯವನ್ನು ಅರಿತುಕೊಂಡು ಕೃಪೆ ಕಾಲಕ್ಕೂ ಮೊದಲು ನಾವು ಮನ ತಿರುಗಿ ಪರಲೋಕ ರಾಜ್ಯಕ್ಕೆ ರಕ್ಷಿಸಲ್ಪಡುವಾಗೆ ಸಹಾಯ ಮಾಡು, ಆಶೀರ್ವದಿಸು, ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೃಪೆ ಕಾಲ ಮುಕ್ತಾಯಕ್ಕಿಂತ ಮೊದಲು ಯಾವ ರೀತಿಯಲ್ಲಿ ಈ ಲೋಕ ಇರತಕ್ಕಂಥದ್ದಾಗಿದೆ, ನಂತರ ಕೃಪೆ ಕಾಲ ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಯಾವ ರೀತಿಯಲ್ಲಿ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ನೋಡುವುದಾದರೆ, ಜಲಪ್ರಳಯದ ಸಮಯದಲ್ಲಿ ನೋವನ್ನು ನಾವೆ ಒಳಗೆ ಹೋದ ನಂತರ ದೇವರು ನಾವೆಯ ಬಾಗಿಲನ್ನು ಮುಚ್ಚಿದನು. ಹೊರಗಿನ ಜನಗಳ ಒಂದು ಪರಿಸ್ಥಿತಿ ಹೇಗಿತ್ತು ಅಂದರೆ, 7 ದಿನಗಳ ಕಾಲ ಮಳೆ ಬರದೇ ಇದ್ದಾಗ ಅವರು ನೋವನನ್ನು ನೋಡಿ ತುಂಬ ಅಪಹಾಸ್ಯ ಮಾಡಿದರು ಮತ್ತು ಈ ಲೋಕದಲ್ಲಿ ಅವರು ಹೇಗೆ ಬೇಕೋ ಹಾಗೆ ಸಂತೋಷದಿಂದ ವಿಲಾಸಿ ಜೀವನದಿಂದ ಅವರು ಮಳೆ ಬರ್ತಕ್ಕಂಥದ್ದಾಗಿದೆ, ಜಲಪ್ರಳಯದಲ್ಲಿ ನಾವೆಲ್ಲ ನಾಶ ಆಗಿ ಹೋಗ್ತಕ್ಕಂಥವರಾಗಿದ್ದೇವೆ ಅನ್ನುವಂತಹ ಅರಿವಿಲ್ಲದೆ ಜೀವಿಸುವಂಥವರಾಗಿದ್ದರು. ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆ 24:39 ಓದುವುದಾದರೆ ದೇವರು ಈ ರೀತಿಯಾಗಿ ತಿಳಿಸುವಂಥವನಾಗಿದ್ದಾನೆ, ಅದರಂತೆಯೇ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು, ನೋವಿನ ಕಾಲದಲ್ಲಿ ಹೇಗೆ ನಡೆಯಿತು ಆ ರೀತಿಯಾಗಿ ಇರ್ತಕ್ಕಂಥದ್ದಾಗಿದೆ. ಅನಿರೀಕ್ಷಿತವಾಗಿ ಆ ಒಂದು ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಯಾರು ಸಹ ಊಹಿಸಲು ಎದುರು ನೋಡದಂಥ ಸಮಯದಲ್ಲಿ ದೇವರು ನಮ್ಮ ಮಹಾಯಾಜಕನಾಗಿದ್ದಾನೆ. ಆ ಸಮಯದಲ್ಲಿ ದೇವರು ಮುಗೀತು ತೀರಿತು ಎಂಬುದಾಗಿ ಹೇಳುವಾಗ ಈ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಆದರೆ ಕೃಪೆ ಕಾಲ ಮುಗಿದ ನಂತರ ಮನುಷ್ಯರ ಒಂದು ಚಟುವಟಿಕೆಗಳು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಇರತಕ್ಕಂಥದ್ದಾಗಿದೆ ಅಂದರೆ, ಪ್ರಕಟಣೆ ಪುಸ್ತಕ 22:11-12 ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹೀಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ದೇವರು ಹೇಳುವುದನ್ನು ನಾವು ಕೇಳುವಂಥವರಾಗಿದ್ದೇವೆ. ಹೌದು ಪ್ರಿಯ ವೀಕ್ಷಕರೇ, ಇದು ಕೃಪೆ ಕಾಲ ಮುಗಿದ ನಂತರ ಒಬ್ಬ ಮನುಷ್ಯನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಅಂದರೆ, ಅವನು ಅನೀತಿವಂತನಾಗಿ ಈ ಲೋಕದಲ್ಲಿ ಜೀವಿಸುತ್ತಿದ್ದಂಥ ಪಕ್ಷದಲ್ಲಿ ಅವನು ಅನೀತಿವಂತನಾಗೆ ಜೀವಿಸುವಂತನಾಗಿದ್ದಾನೆ. ಯಾಕೆಂದರೆ ಆ ಕೃಪೆ ಕಾಲ ಮುಗಿದ ನಂತರ ಪರಿಶುದ್ಧಾತ್ಮನನ್ನ ಈ ಲೋಕದಿಂದ ತೆಗೆಯಲ್ಪಟ್ಟ ನಂತರ ಒಬ್ಬ ವ್ಯಕ್ತಿ ಮನ ತಿರುಗಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ದೇವರು ಈಗ ನಮಗೆ ಮನ ತಿರುಗಲು ಸಾಕಷ್ಟು ಅವಕಾಶವನ್ನು ನೀಡುವಂತೆವನಾಗಿದ್ದಾನೆ. ನಮ್ಮನ್ನು ನಾವು ಪರಿಶುದ್ಧರಾಗಿ ಮಾಡಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡುವಂತೆವನಾಗಿದ್ದಾನೆ. ಆದರೆ ಆ ಅವಕಾಶದಲ್ಲಿ ನಾವು ಮನ ತಿರುಗದೆ ಹೋದಾಗ ಪರಿಶುದ್ಧಾತ್ಮನನ್ನು ನಮ್ಮಿಂದ ದೇವರು ತೆಗೆಯಲ್ಪಡ್ತಕ್ಕಂಥವನಾಗಿದ್ದಾನೆ. ಆವಾಗ ನಾವು ಮನ ತಿರುಗಲು ಸಾಧ್ಯವಿಲ್ಲ. ನಾವು ಒಂದು ವೇಳೆ ನಮ್ಮನ್ನು ನಾವು ಪರಿಶುದ್ಧರಾಗಿ ಮಾಡಿಕೊಳ್ಳದೆ ಅನೀತಿವಂತರಾಗಿ ಈ ಲೋಕದಲ್ಲಿ ಜೀವಿಸುತ್ತಿದ್ದಂಥ ಪಕ್ಷದಲ್ಲಿ ಅನೀತಿವಂತರಾಗಿ ಜೀವಿಸುವಂತವರಾಗಿದ್ದೇವೆ. ಒಬ್ಬ ವ್ಯಕ್ತಿ ತನ್ನ ಮೈಲಿಗೆ ಮಾಡಿಕೊಂಡಂಥ ವ್ಯಕ್ತಿ ಮೈಲಿಗೆ ಹಾಗೆ ಜೀವಿಸುವಂತವನಾಗಿದ್ದಾನೆ. ಆದರೆ ಯಾರೆಲ್ಲ ಕೃಪೆ ಕಾಲ ಮುಕ್ತಾಯಕ್ಕೂ ಮೊದಲು ತಮ್ಮ ಪಾಪಗಳನ್ನು ಕ್ರಿಸ್ತನ ಮುಂದೆ ಹರಕೆ ಇಟ್ಟು ತಾವು ಪಡೆದುಕೊಂಡಂತಹ ಸಮಾಪನೆಗೆ ವಿಧೇಯರಾಗಿ ಪರಿಶುದ್ಧರಾಗಿ ಜೀವಿಸುವಂತವರಾಗಿದ್ದಾರೋ ಅವರು ಪಾಪಕ್ಕೆ ಬೀಳದೆ ಇನ್ನು ಮುಂದೆ ಪರಿಶುದ್ಧರಾಗೇ ಜೀವಿಸುವಂತವರಾಗಿದ್ದಾರೆ. ಅದಕ್ಕೋಸ್ಕರವೇ ದೇವರು ಹೇಳುವಂತವನಾಗಿದ್ದಾನೆ, ಹೀಗೋ ಬೇಗನೆ ಬರತಕ್ಕಂಥವನಾಗಿದ್ದೇನೆ, ಅವನವನ ನಡತೆಗೆ ಕೊಡ್ತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ. ಕೃಪೆ ಕಾಲಕ್ಕೂ ಮೊದಲು ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೋ ಅದರ ಆಧಾರದ ಮೇಲೆ ದೇವರು ನಮಗೆ ಫಲವನ್ನು ನೀಡುವಂತವನಾಗಿದ್ದಾನೆ. ನಾವು ಪರಿಶುದ್ಧರಾಗಿ ಪಾಪಗಳನ್ನು ಬಿಟ್ಟು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದರೆ ಆತನು ನಿತ್ಯ ಜೀವಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡುವಂತವನಾಗಿದ್ದಾನೆ. ಆದರೆ ನಾವು ಕ್ರಿಸ್ತನ ಬರವಣ ತಡವಾಗಿದೆ, ನಾನು ಹೇಗೆ ಬೇಕೋ ಹಾಗೆ ಸಂತೋಷದಿಂದ ವಿಲಾಸಿ ಜೀವನ ನಡೆಸ್ತಕ್ಕಂಥವನಾಗಿದ್ದೇನೆ, ಲೌಕಿಕವಾಗಿ ನನ್ನ ಆಸೆ ಭೋಗಗಳನ್ನೆಲ್ಲ ಈಡೇರಿಸಿಕೊಳ್ಳುತ್ತೇನೆ ಎಂಬುದಾಗಿ ಸುಖ ಸಂತೋಷದಿಂದ ಜೀವಿಸುವುದಾದರೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನಾವು ಮನ ತಿರುಗದೆ ಹೋದರೆ ಆತನು ನಮ್ಮನ್ನು ನಿತ್ಯ ನಾಶನಕ್ಕೆ ತಳ್ಳುವಂಥವನಾಗಿದ್ದಾನೆ. ಆದರೆ ಆತನ ಬರೋಣಕ್ಕೂ ಮೊದಲು ನಾವು ನಮ್ಮನ್ನು ನಾವು ತಯಾರಿ ಮಾಡಿಕೊಳ್ಳುವುದಾದರೆ ದೇವರು ನಂಬಿಗಸ್ತ ಆಳೆ ಎಂಬುದಾಗಿ ಕರೆಯುವಂಥವನಾಗಿದ್ದಾನೆ. ಆದರೆ ನಾವು ಆತನ ಬರೋಣಕ್ಕೆ ನಮ್ಮನ್ನು ನಾವು ತಯಾರಿ ಮಾಡಿಕೊಳ್ಳದೆ ಹೋದರೆ ಆತನು ಕೊಟ್ಟ ಸಮಯದಲ್ಲಿ ಕೆಟ್ಟ ಆಳೆ ಎಂಬುದಾಗಿ ನಮ್ಮನ್ನು ನಿತ್ಯ ನಾಶನಕ್ಕೆ ನಡೆಸುವಂಥವನಾಗಿದ್ದಾನೆ. ಕೃಪೆ ಕಾಲ ಮುಕ್ತಾಯದ ನಂತರವೂ ನೀತಿವಂತರು ಮತ್ತು ದುಷ್ಟರು ಈ ಲೋಕದಲ್ಲಿ ಇನ್ನೂ ಜೀವಿಸುವಂತವರಾಗಿರ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಆ ಕೃಪೆ ಕಾಲ ಮುಗಿದ ನಂತರ ಅನೀತಿವಂತರು ಇನ್ನೂ ಅನೀತಿವಂತರಾಗಿ ಜೀವಿಸುವಂತವರಾಗಿದ್ದಾರೆ. ನೀತಿವಂತರು ನೀತಿವಂತಿಕೆಯಿಂದ ದೇವರ ಆಜ್ಞೆಯನ್ನು ಸತ್ಯನ ಹಿಡಿದುಕೊಂಡು ದೇವರಿಗೆ ಸಾಕ್ಷಿಯಾಗಿ ಆ ಒಂದು ಉಪದ್ರವ ಕಾಲದಲ್ಲೂ ಸಹ ನಿಂತುಕೊಳ್ಳುವಂಥವರಾಗಿದ್ದಾರೆ. ಆಗಲೂ ಸಹ ಎರಡು ರೀತಿಯ ಗುಂಪುಗಳು ಇರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಪರಲೋಕದಲ್ಲಿರುವ ದೇವದರ್ಶನ ಗುಡಾರದಲ್ಲಿ ಅಂತಿಮವಾದ ಹಾಗೂ ಎಂದೆಂದಿಗೂ ಮಾರ್ಪಡಿಸಲಾಗದ ಅಥವಾ ಹಿಂದಕ್ಕೆ ತೆಗೆದುಕೊಳ್ಳಲಾಗದ ನಿರ್ಧಾರವು ತೆಗೆದುಕೊಳ್ಳಲಾಗಿದೆ ಎಂಬುದರ ಬಗ್ಗೆ ಮನುಷ್ಯರಿಗೆ ತಿಳಿದಿರುವುದಿಲ್ಲ. ಒಂದು ಸಾರಿ ಪರಲೋಕದಲ್ಲಿ ದೇವರು ನ್ಯಾಯ ವಿಚಾರಣೆಯಲ್ಲಿ ಕುಳಿತಿದ್ದಾನೆ. ಆತನು ನಮ್ಮನ್ನು ನೋಡಿ ನಮ್ಮ ಜೀವನ ಚರಿತ್ರೆಯನ್ನು ಪರೀಕ್ಷೆ ಮಾಡಿ, ಹೌದು ಇವನು ಪರಿಶುದ್ಧನಾಗಿ ಜೀವಿಸ್ತಕ್ಕಂಥವನಾಗಿದ್ದಾನೆ, ನನ್ನ ರಕ್ತದಿಂದ ಈತನ ಪಾಪಗಳು ತೊಳೆಯಲ್ಪಟ್ಟಿದೆ ಎಂಬುದಾಗಿ ಆತನು ನಮ್ಮ ಜೀವನ ಚರಿತ್ರೆಯಲ್ಲಿ ನೋಡಿ ನಮ್ಮ ಮೇಲೆ ಇವನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನು ಎಂಬುದಾಗಿ ನಮ್ಮ ಹೆಸರನ್ನು ಜೀವದಾರ ಪಟ್ಟಿಯಲ್ಲಿ ಬರೆದು ನಮ್ಮ ಮೇಲೆ ಆತನ ಮುದ್ರೆಯನ್ನು ಹಾಕುವುದಾದರೆ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಕ್ಕಂಥವರಾಗಿದ್ದೇವೆ. ಆದರೆ ಒಂದು ವೇಳೆ ನಮ್ಮ ಜೀವದ ಚರಿತ್ರೆಯನ್ನು ಪರೀಕ್ಷೆ ಮಾಡಿ ದೇವರು ಇವನು ಪಡೆದುಕೊಂಡಂತಹ ಸಮಾಪಣೆಗೆ ಸರಿಯಾದ ರೀತಿಯಲ್ಲಿ ಜೀವಿಸ್ತಾ ಇಲ್ಲ, ವಿಧೇಯನಾಗಿ ಜೀವಿಸ್ತಾ ಇಲ್ಲ ಎಂಬುದಾಗಿ ಕಂಡುಬಂದರೆ ನಮ್ಮನ್ನು ದೇವರು ಪರಲೋಕ ರಾಜ್ಯದಿಂದ ಹೊರಗೆ ತಳ್ಳುವಂತೆವನಾಗಿದ್ದಾನೆ. ಪರಲೋಕದ ದೇವದರ್ಶನ ಗುಡಾರದಲ್ಲಿ ಅಂತಿಮವಾದಂಥ ಕಾರ್ಯ ನಡೀತಕ್ಕಂಥದ್ದಾಗಿದೆ. ನಾವು ನಿತ್ಯ ಜೀವಕ್ಕೋ ನಿತ್ಯ ಮರಣಕ್ಕೋ ಅನ್ನುವಂತಹ ಕಾರ್ಯ ನಡೆಯುವಂಥದ್ದಾಗಿದೆ. ಒಂದು ಸಾರಿ ಆತನು ಅದನ್ನು ನಿರ್ಧರಿಸಿದರೆ ಅದನ್ನು ಎಂದಿಗೂ ಸಹ ಮಾರ್ಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಮರೆತು ಬಿಡಬಾರದು. ಪ್ರಿಯ ಕೇಳುಗರೆ, ಅನೇಕರು ಹೇಳುವಂಥವರಾಗಿದ್ದಾರೆ ಕ್ರಿಸ್ತನ ಬರೋಣದವರೆಗೂ ನಾವು ಹೇಗೆ ಬೇಕೋ ಹಾಗೆ ಜೀವಿಸೋಣ, ಆತನು ಬರಬೇಕಾದ್ರೆ ಆತನನ್ನು ಅಂಗೀಕರಿಸಿಕೊಂಡ ನಿಮಿತ್ತವಾಗಿ ಆತನು ನಮ್ಮನ್ನು ಬದಲಾಯಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಅನೇಕರು ಭಾವಿಸುವಂತರಾಗಿದ್ದಾರೆ. ಆದರೆ ಅದು ತಪ್ಪು. ಪ್ರಿಯ ಕೇಳುಗರೆ, ನಾವು ಒಂದು ಸಾರಿ ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆ ಒಂದು ಸತ್ಯದ ಜ್ಞಾನಕ್ಕೆ ಬಂದಾಗ, ಆ ಸತ್ಯ ನಮ್ಮ ಮೇಲೆ ಬಂದಾಗ ನಾವು ಆ ಸತ್ಯವನ್ನು ಸರಿಯಾದ ರೀತಿಯಲ್ಲಿ ಹಿಂಬಾಲಿಸಬೇಕು. ಪ್ರತಿನಿತ್ಯವೂ ಸಹ ಆತನ ಮುಂದೆ ನಮ್ಮ ಪಾಪಗಳನ್ನು ಹರಕೆ ಇಟ್ಟು ನಾವು ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸುವಾಗ ಮಾತ್ರ ಆತನು ಎರಡನೇ ಸಾರಿ ಬರುವಾಗ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಆದರೆ ಅನೇಕರು ಇದನ್ನು ಮರೆತು ಆತನು ಬಂದು ನಮ್ಮನ್ನು ಬದಲಾಯಿಸ್ತಕ್ಕಂಥವನಾಗಿದ್ದಾನೆ ಎನ್ನುವಂತಹ ತಪ್ಪಾದ ಬೋಧನೆಯನ್ನು ಅನೇಕರಿಗೆ ತಿಳಿಸಿ ಅನೇಕರನ್ನ ನಿತ್ಯ ನಾಶನಕ್ಕೆ ನಡೆಸುವಂಥವರಾಗಿದ್ದಾರೆ. ಆದರೆ ಸತ್ಯವೇದ ತಿಳಿಸುವಂಥದ್ದಾಗಿದೆ, ಆತನು ನಮ್ಮ ಮಹಾಯಾಜಕನಾಗಿದ್ದು ನ್ಯಾಯ ವಿಚಾರಣೆಯನ್ನು ಮಾಡುವಂಥವನಾಗಿದ್ದಾನೆ. ನ್ಯಾಯ ವಿಚಾರಣೆ ಗಳಿಗೆ ಬಂದಿದೆ ಎಂಬುದಾಗಿ ತಿಳಿಸುವಾಗ ಆತನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ಯಾರು ಪರಲೋಕ ರಾಜ್ಯಕ್ಕೆ ಯಾರು ನಿತ್ಯನಾಶನಕ್ಕೆ ಅನ್ನುವಂಥದ್ದನ್ನು ನಿರ್ಧರಿಸ್ತಕ್ಕಂಥವನಾಗಿದ್ದಾನೆ. ಆತನು ಪರಲೋಕದಲ್ಲಿ ನಿರ್ಧರಿಸಿದ ಆದ ಮೇಲೆ ಅದನ್ನು ಯಾರಿಂದಲೂ ಸಹ ಬದಲಾಯಿಸಲು ಸಾಧ್ಯವಿಲ್ಲ. ಹಾಗಾಗಿ ನಮಗೆ ಕೃಪೆ ಕಾಲ ಕೊಟ್ಟಿರುವಾಗ ನಾವು ಈ ಕೃಪೆ ಕಾಲದಲ್ಲಿಯೇ ಇದೇ ರಕ್ಷಣೆ ದಿನ ಎಂಬುದಾಗಿ ಅರಿತುಕೊಂಡು ನಾವು ಮನ ತಿರುತಕ್ಕಂಥದ್ದು ಬಹಳ ಬಹಳ ಅವಶ್ಯಕತೆವಾಗಿದೆ ಪ್ರಿಯ ಕೇಳುಗರೆ. ಆದ್ದರಿಂದ ಮನುಷ್ಯರಾಗಿರ್ತಕ್ಕಂಥ ನಾವು ಪರಲೋಕದಲ್ಲಿ ನನ್ನ ಜೀವನ ಚರಿತ್ರೆಯನ್ನು ದೇವರು ನಿರ್ಧರಿಸುವಂಥವನಾಗಿದ್ದಾನೆ ಅನ್ನುವುದನ್ನು ನಾವು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಎಚ್ಚರಿಕೆ ಗಂಟೆ ಹಾಗೆ ಅರಿತುಕೊಂಡು ಮನ ತಿರುಗಬೇಕಾಗಿದೆ. ದೇವರ ಪರಿಶುದ್ಧಾತ್ಮನು ಅಂತಿಮವಾಗಿ ತೆಗೆಯಲ್ಪಟ್ಟಿದ್ದರೂ ಜನರು ತಮ್ಮದೇ ಆದ ಧಾರ್ಮಿಕ ಆಚರಣೆಯಲ್ಲಿ ತೊಡಗಿಕೊಂಡಿರುತ್ತಾರೆ ಹಾಗೂ ಅದನ್ನು ಮುಂದುವರಿಸುವರು. ದುಷ್ಟನಾದ ಸೈತಾನನು ತನ್ನ ಕೆಟ್ಟ ಆಲೋಚನೆಗಳನ್ನು ಸಾಧಿಸಲು ಮನುಷ್ಯರನ್ನು ಪೈಶಾಚಿಕ ಉತ್ಸಾಹದಿಂದ ಪ್ರೇರೇಪಿಸುವಂತೆವನಾಗಿದ್ದಾನೆ. ಆದರೆ ವರರೂಪದಲ್ಲಿ ಅದು ದೇವರ ಮೇಲಿನ ಉತ್ಸಾಹದಂತೆ ತೋರಿ ಬರ್ತಕ್ಕಂಥದ್ದಾಗಿದೆ. ಅನೇಕರು ಈ ಕೃಪೆ ಕಾಲ ಮುಗಿದ ನಂತರವೂ ಸಹ ಪರಿಶುದ್ಧಾತ್ಮನನ್ನು ಈ ಲೋಕದಿಂದ ತೆಗೆಯಲ್ಪಟ್ಟ ನಂತರವೂ ಸಹ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂಥವರಾಗಿದ್ದಾರೆ. ಪ್ರಾರ್ಥನೆ, ಅನೇಕ ಬೋಧನೆ, ಅನೇಕ ವಿಧವಾದಂತಹ ಎಲ್ಲ ರೀತಿಯ ಚಟುವಟಿಕೆಗಳಲ್ಲೂ ಸಹ ಅದ್ಭುತಗಳನ್ನು ಮಾಡಿಕೊಂಡು ಜೀವಿಸುವಂಥವರಾಗಿದ್ದಾರೆ. ಆದರೆ ನಾವು ಒಂದನ್ನು ಮರೆತು ಬಿಡಬಾರದು ಪ್ರಿಯ ಕೇಳುಗರೆ, ಏನೆಂದರೆ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅನೇಕರು ಕ್ರಿಸ್ತನ ಬಳಿಗೆ ಬಂದು, ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ಅದು ಮಾಡಿದೆವು, ನಿನ್ನ ಹೆಸರಿನಲ್ಲಿ ಇದು ಮಾಡಿದೆವು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆದರೆ ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ, ನೀವು ಯಾರೆಂಬುದಾಗಿ ನನಗೆ ಗೊತ್ತಿಲ್ಲ, ಹೋಗಿರಿ ಎಂಬುದಾಗಿ. ಯಾಕೆಂದರೆ ಅನೇಕರು ಈ ಲೋಕದಲ್ಲಿ ಇವತ್ತು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಅದು ನ್ಯಾಮಕ ವ್ಯವಸ್ಥೆಗೆ, ಅದು ಜನಗಳನ್ನು ಮೆಚ್ಚಿಸಲು, ಅದು ಅವರ ಸಂಪ್ರದಾಯಗಳ ನಿಮಿತ್ತವಾಗಿ ದೇವರ ಹೆಸರನ್ನು ಕರೆದು ಮಾಡುವಂಥವರಾಗಿದ್ದಾರೆ. ದೇವರಿಗೆ ಅದು ಮೆಚ್ಚುಗೆ ಇಲ್ಲ. ಯಾರು ಆತನನ್ನು ಅರಿತುಕೊಂಡು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಂಥವರಾಗಿದ್ದಾರೋ, ಆತನ ಚಿತ್ತದಂತೆ ನಡೆದುಕೊಳ್ಳುವಂಥವರಾಗಿದ್ದಾರೋ, ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗ್ತಕ್ಕಂಥವರಾಗಿದ್ದಾರೆ. ಆದರೆ ಅನೇಕರು ಇವತ್ತು ಆತನ ಚಿತ್ತದಂತೆ ನಡೆಯದೆ ಈ ಲೋಕದ ಸಂಪ್ರದಾಯದಂತೆ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ, ತಮ್ಮನ್ನು ತಾವು ಮತ್ತೊಬ್ಬರ ಮುಂದೆ ತೋರಿಸಿಕೊಳ್ಳುವುದಕ್ಕೋಸ್ಕರ, ತಮ್ಮ ಒಂದು ತೃಪ್ತಿಗೋಸ್ಕರ ಅನೇಕ ಸಂಪ್ರದಾಯಗಳನ್ನು, ಧಾರ್ಮಿಕ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ತೊಡಗಿಕೊಳ್ಳತಕ್ಕಂಥವರಾಗಿದ್ದಾರೆ. ಆದರೆ ಅವರು ನಿಜವಾಗಿಯೂ ಸಹ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಸಾಧ್ಯವಿಲ್ಲ. ಆದರೆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕೆಂದರೆ ನಾವು ಆತನ ಚಿತ್ತದಂತೆ ನಡೆದುಕೊಳ್ಳಬೇಕು, ಆತನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಂತೆವರಾಗಬೇಕು. ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದಾಗ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಸಾಧ್ಯವಾಗತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ಕ್ರಿಸ್ತನ ಎರಡನೇ ಬರವಣಕ್ಕಿಂತಲೂ ಮೊದಲು ಈ ಲೋಕದಲ್ಲಿ ದೇವರು ಯಾರು ನೀತಿವಂತರು ಯಾರು ಅನೀತಿವಂತರು ಎಂಬುದಾಗಿ ತೀರ್ಮಾನಿಸುವಂತೆವನಾಗಿದ್ದಾನೆ. ಇಬ್ಬರ ನಡುವೆ ಒಂದು ದೊಡ್ಡ ಗೆರೆಯನ್ನು ದೇವರು ಎಳೆಯತಕ್ಕಂಥವನಾಗಿದ್ದಾನೆ. ಆದರೆ ಕ್ರಿಸ್ತನ ಎರಡನೇ ಬರವಣಕ್ಕ ಸಮಯದಲ್ಲೂ ಸಹ ಈ ಗೋಧಿ ಮತ್ತು ಹಣಜಿ ಎರಡೂ ಸಹ ಒಟ್ಟಾಗಿ ಈ ಲೋಕದಲ್ಲಿ ಜೀವಿಸುವಂಥದ್ದಾಗಿದೆ, ಎರಡೂ ಸಹ ಬೆಳೆಯುವಂಥದ್ದಾಗಿದೆ. ಗೋಧಿ ಮತ್ತು ಹಣಜಿಯು ಸುಗ್ಗಿಯ ತನಕ ಒಟ್ಟಾಗಿ ಬೆಳೆಯುವುದು ಎಂಬುದಾಗಿ ಯೇಸು ಸ್ವಾಮಿ ಸಾಮ್ಯದಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನು ನಾವು ನೆನಪಿಸಿಕೊಳ್ಳೋಣ. ನಮ್ಮನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಬಹುದು. ನಾನು ನೀತಿವಂತನಾಗಿ ಜೀವಿಸ್ತಕ್ಕಂಥವನಾಗಿದ್ದೇನೆ, ಅವನ ರೀತಿಯಲ್ಲಿ ನಾನು ಜೀವಿಸ್ತಕ್ಕಂಥವನಲ್ಲ ಎಂಬುದಾಗಿ ನಾವು ಮತ್ತೊಬ್ಬರ ಜೊತೆ ಹೊಂದಾಣಿಕೆಯನ್ನು ಮಾಡಿ ನಾವು ಅನೇಕ ಸಂದರ್ಭದಲ್ಲಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತಕ್ಕಂಥವರಾಗಿದ್ದೇವೆ, ನಮ್ಮನ್ನು ನಾವು ತೃಪ್ತಿಪಡಿಸಿಕೊಳ್ತಕ್ಕಂಥವರಾಗಿದ್ದೇವೆ. ಆದರೆ ಕ್ರಿಸ್ತನು ಮಾತ್ರ ಯಾರು ನೀತಿವಂತರು ಯಾರು ಅನೀತಿವಂತರು ಎಂಬುದಾಗಿ ತೀರ್ಮಾನಿಸುವಂಥವನಾಗಿದ್ದಾನೆ. ಯಾರು ಗೋಧಿಯ ಹಾಗೆ ಕಣಜಕ್ಕೆ ತುಂಬುವಂಥ ವ್ಯಕ್ತಿಗಳಾಗಿದ್ದಾರೋ, ಯಾರು ಹಣಜೆಯಂತೆ ಬೆಂಕಿಯಲ್ಲಿ ಸುಡಲ್ಪಡಲು ಯೋಗ್ಯರಾಗಿದ್ದಾರೆ ಎಂಬುದಾಗಿ ಆತನು ಕೊನೆಯ ಸಮಯದಲ್ಲಿ ತೀರ್ಮಾನಿಸುವಂಥವನಾಗಿದ್ದಾನೆ. ಅಲ್ಲಿವರೆಗೂ ಸಹ ಯಾರು ಸಹ ನಾನು ನೀತಿವಂತನು ಅವನು ಅನೀತಿವಂತನೆಂಬುದಾಗಿ ಮನುಷ್ಯರಾಗಿರ್ತಕ್ಕಂಥ ನಾವು ತೀರ್ಮಾನಿಸಲು ಸಾಧ್ಯವಿಲ್ಲ. ನ್ಯಾಯ ವಿಚಾರಣೆಯನ್ನು ಮಾಡ್ತಕ್ಕಂಥ ದೇವರು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರ್ತಕ್ಕಂಥ ಯೇಸು ಸ್ವಾಮಿ ಮಾತ್ರ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಪ್ರಿಯ ಕೇಳುವರೆ. ಹಾಗಾಗಿ ಗೋಧಿ ಮತ್ತು ಹಣಜಿಯು ಸುಗ್ಗಿಯ ತನಕ ಒಟ್ಟಾಗಿ ಬೆಳೆಯುವುದು. ಜೀವನದ ಕೃತ್ಯಗಳನ್ನು ನಿರ್ವಹಿಸುವಾಗ ನೀತಿವಂತರು ಕೊನೆಯವರೆಗೂ ಭಕ್ತಿಹೀನರೊಂದಿಗೆ ಸಂಪರ್ಕ ಹೊಂದಿರುವರು. ದೇವರ ಮಕ್ಕಳು ಸೈತಾನನ ಮಕ್ಕಳೊಂದಿಗೆ ಬೆರೆಸಲ್ಪಟ್ಟಿರುವವರು. ಇವರ ನಡುವಿನ ವ್ಯತ್ಯಾಸವು ಎಲ್ಲರಿಗೂ ಕಂಡುಬರುವುದು. ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಆತನಿಗಾಗಿ ಕಾದುಕೊಂಡಿರುವವರು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರುವರು. ಕೆಲವರು ಬೀಜ ಬಿತ್ತುತ್ತಿರುವವರು, ಬೇರೆ ಕೆಲವರು ಒಕ್ಕಲುತನದಲ್ಲಿ ನಿರತರಾಗಿರುವವರು, ಹಾಗೂ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಮಗ್ನರಾಗಿರುವರು. ಹೌದು ಪ್ರಿಯ ಕೇಳುಗರೆ, ಅನೇಕರು ಕ್ರಿಸ್ತನ ಬರುಣದ ಹರಿವಿಲ್ಲದೆ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದಾರೆ. ಈ ಲೋಕದ ಆಸೆ ಪಾಸಿಗೆ ಬಿದ್ದು ಹೋಗಿ ತಮ್ಮ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಆದರೆ ಕ್ರಿಸ್ತನ ಬರುಣ ಶೀಘ್ರವಾಗಿದೆ, ನನಗೆ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ವಿಚಾರವನ್ನು ಈ ದಿನದಲ್ಲಿ ನಾವು ಅರಿತುಕೊಳ್ಳಬೇಕಾಗಿದೆ. ಆತನ ಬರೋಣಕ್ಕೂ ಮೊದಲು, ಈ ಕೃಪೆ ಕಾಲಕ್ಕೂ ಮೊದಲು ನನ್ನ ಹೆಸರನ್ನು ಹೇಗಾದರೂ ಕರ್ತನ ಮುಂದೆ ಜ್ಞಾಪಕಕ್ಕೆ ತಂದು ಆತನು ನನ್ನ ಹೆಸರನ್ನು ಜೀವದರ ಪಟ್ಟಿಯಲ್ಲಿ ಬರೆಯುವಾಗಿ ನಾನು ಜೀವಿಸಬೇಕು ಅನ್ನುವಂತಹ ವಿಚಾರವನ್ನು ನಾವು ಅರಿತುಕೊಂಡು ಜೀವಿಸಬೇಕಾಗಿದೆ. ಪ್ರಿಯ ಕೇಳುಗರೆ, ಆ ರೀತಿಯಾಗಿ ಪರಿಶುದ್ಧರಾಗಿ ಜೀವಿಸಬೇಕಾಗಿದೆ. ಅನೇಕ ದೇವರ ಮಕ್ಕಳು ಸೈತಾನನ ಮಕ್ಕಳೊಂದಿಗೆ ಇವತ್ತು ಸೇರಿಕೊಂಡು ಯಾವುದೇ ವ್ಯತ್ಯಾಸವಿಲ್ಲದೆ ಜೀವಿಸುವಂಥವರಾಗಿದ್ದಾರೆ. ಹೆಸರಿಗೆ ಮಾತ್ರ ಅನೇಕರು ನಾನು ಕ್ರಿಸ್ತನನ್ನು ಹಿಂಬಾಲಿಸತಕ್ಕಂಥವನಾಗಿದ್ದೇನೆ, ನಾನು ಸಭೆಗೆ ಹೋಗ್ತಕ್ಕಂಥವನಾಗಿದ್ದೇನೆ, ನಾನು ಅನೇಕ ಕಾಣಿಕೆಗಳನ್ನು ದಾನ ಧರ್ಮಗಳನ್ನು ಮಾಡುತ್ತೇನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆದರೆ ಅವರ ಜೀವಿತದಲ್ಲಿ ಕ್ರಿಸ್ತನ ಗುಣಗಳು ಇಲ್ಲದೆ, ಅವರ ಜೀವಿತ ಪಾಪದ ಜೀವಿತದಿಂದ ಬದಲಾಗದೆ ಅವರು ಜೀವಿಸುವಂಥವರಾಗಿದ್ದಾರೆ. ಅಂಥವರು ಈ ಲೋಕದಲ್ಲಿ ಕ್ರಿಸ್ತನ ಬರುಣಕ್ಕೆ ತಯಾರಾಗದೆ ತಾವು ಹೇಗೆ ಬೇಕು ಹಾಗೆ ಜನಗಳನ್ನು ಮೆಚ್ಚಿಸಲು ಜೀವಿಸುವಂಥವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ತಿಳಿಸುವ ಹಾಗೆ ಏನೇ ಮಾಡಿದರೂ ದೇವರ ಮಹಿಮೆಗೋಸ್ಕರ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ದೇವರ ಮಹಿಮೆಗೋಸ್ಕರ ಜೀವಿಸಬೇಕಾಗಿದೆ. ಮಹಿಮೆ ಅಂತಕ್ಕಂಥದ್ದು ಆತನ ಗುಣವನ್ನು ಸೂಚಿಸುವಂಥದ್ದಾಗಿದೆ. ಏನೇ ಮಾಡಿದರೂ ಸಹ ಅದರಲ್ಲಿ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುವಂತಹ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಯಾಕೆಂದರೆ ಆತನ ಬರೋಣ ಅತಿ ಶೀಘ್ರವಾಗಿದೆ. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ, ಮಧ್ಯರಾತ್ರಿಯಲ್ಲಿ ಕಳ್ಳನು ಎಚ್ಚರಿಕೆ ನೀಡದೆ ಬರುವಂತೆ ಕರ್ತನ ದಿನವು ಮೌನವಾಗಿ ಬರ್ತಕ್ಕಂಥದ್ದಾಗಿದೆ. ಅಪರಾಧಿಗಳಾದಂತಹ ಮನುಷ್ಯರಿಗೆ ಕೊಟ್ಟಿರುವ ಕೃಪಾಕಾಲವು ತೆಗೆಯಲ್ಪಟ್ಟು ಪ್ರತಿಯೊಬ್ಬೊಬ್ಬನಿಗೆ ನಿತ್ಯವಾದಂಥ ದಂಡನೆ ಅಥವಾ ನಿತ್ಯ ಜೀವ ನಿರ್ಣಾಯಕವಾದಂಥ ಗಳಿಗೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಬರಲಿದೆ ಎಂಬುದನ್ನು ನಾವು ಎಂದಿಗೂ ಸಹ ಮರೆಯಬಾರದು. ಪ್ರಿಯ ಕೇಳುಗರೆ, ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ, ಅಂದು ಬಾಬಿಲೋನಿನಲ್ಲಿ ಎಲ್ಲ ಜನಗಳು ಸಹ ಆ ಮಧ್ಯರಾತ್ರಿಯಲ್ಲಿ ಕುಡಿತದ ಹಮ್ಮಲಿನಗೆ ಒಳಗಾಗಿ ಎಲ್ಲರೂ ಸಹ ತಮ್ಮದೇ ಆದಂಥ ಭೋಗದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದರು. ಆದರೆ ಮೇದೋ ಪಾರ್ಸಿಯ ಅರಸನಾದಂತಹ ಕೊರೇಶನು, ದಾರವೇಶನು ತನ್ನ ಸೈನ್ಯದೊಂದಿಗೆ ಆ ಒಂದು ಬಾಬಿಲೋನ್ ಸಾಮ್ರಾಜ್ಯವನ್ನು ಸುತ್ತುವರಿದಿದ್ದರು. ಆ ರಾತ್ರಿಯಲ್ಲಿ ಬಾಬಿಲೋನಿನ ಜನಗಳು ಹರಿಯದೆ ನಾವು ನಾಶವಾಗ್ತಕ್ಕಂಥವರಾಗಿದ್ದೇವೆ, ನನ್ನ ರಾಜ್ಯ ಇವತ್ತಿಗೆ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎನ್ನ ಅರಿವಿಲ್ಲದೆ ಜೀವಿಸ್ತಕ್ಕಂಥವರಾಗಿದ್ದರು. ಆದರೆ ಮೇದೋ ಪರಶಿಯ ಅರಸರಾಗಿರ್ತಕ್ಕಂತಹ ಇವರು ಬಾಬಿಲೋನಿನ ಮೇಲೆ ಆ ರಾತ್ರಿಯಲ್ಲಿ ದಾಳಿಯನ್ನು ಮಾಡುವಂಥದ್ದಾಗಿದೆ. ಅದಕ್ಕೋಸ್ಕರವೇ ದಾನಿಯೇಲನ ಪುಸ್ತಕ 5:27 ವಚನವನ್ನು ನಾವು ಓದುವುದಾದರೆ, ದೇವರ ಬರಹ ಆ ಗೋಡೆ ಮೇಲೆ ಈ ಬಂದು ಈ ರೀತಿಯಾಗಿ ಬರೆಯುವಂಥದ್ದಾಗಿದೆ, ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ಎಂದು ದಂಡನೆ ವಿಧಿಸುವ ಸಮಯ ಬರತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಪರಲೋಕದಲ್ಲಿ ನ್ಯಾಯ ವಿಚಾರಣೆಯ ಸಮಯ ಆರಂಭವಾಗಿದೆ. ತಕ್ಕಡಿಯಲ್ಲಿ ಆತನು ಪ್ರತಿಯೊಬ್ಬೊಬ್ಬರನ್ನು ಸಹ ತೂಗುವಂತೆವನಾಗಿದ್ದಾನೆ. ಆ ತಕ್ಕಡಿಯಲ್ಲಿ ನಮ್ಮನ್ನು ಹಾಕಿದಾಗ ನಾವು ನಮ್ಮ ಮೌಲ್ಯ ಯಾವ ರೀತಿಯಲ್ಲಿರ್ತಕ್ಕಂಥದ್ದಾಗಿದೆ, ನಾವು ಎಷ್ಟು ಕ್ರಿಸ್ತನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವಂಥವರಾಗಿದ್ದೇವೆ. ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ನಮ್ಮ ಚಟುವಟಿಕೆ ಯಾವ ರೀತಿಯಲ್ಲಿದೆ ಪ್ರಿಯ ಕೇಳುಗರೆ? ನಾವು ಲೌಕಿಕವಾಗಿ ಜೀವಿಸ್ತಕ್ಕಂಥವರಾಗಿದ್ದೇವಾ? ಕೃಪೆ ಕಾಲ ಮುಗಿದು ಹೋಗ್ತಕ್ಕಂಥದ್ದಾಗಿದೆ, ನಾನು ಮನ ತಿರುಗಬೇಕು, ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸಬೇಕು ಅನ್ನುವಂತಹ ಆ ಒಂದು ಎಚ್ಚರಿಕೆ ನಮ್ಮಲ್ಲಿ ಇವತ್ತಿದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆಂದರೆ ಆತನ ಬರೋಣಕ್ಕೂ ಮೊದಲು ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಆತನು ತೀರಿತು ಮುಗಿಯಿತು ಅನ್ನುವಂತಹ ಸಮಯ ಅತಿ ಶೀಘ್ರದಲ್ಲಿ ಬರತಕ್ಕಂಥದ್ದಾಗಿದೆ. ಯಾಕೆಂದರೆ ಆತನು ನಮ್ಮ ಮಹಾಯಾಜಕನಾಗಿದ್ದು ಆತನ ಮುಂದೆ ಎಲ್ಲ ವಿಜ್ಞಾಪನೆಗಳನ್ನು ಸಲ್ಲಿಸಬೇಕಾಗಿದೆ. ಆತನು ಒಂದು ಸಾರಿ ತನ್ನ ಮಹಾಯಾಜಕ ಹುದ್ದೆಯನ್ನು ತೆಗೆದುಹಾಕಿ ರಾಜ ವಸ್ತ್ರವನ್ನು ಧರಿಸಿಕೊಂಡು ಬರುವಾಗ ನಾವು ಆತನ ಮುಂದೆ ನೀತಿವಂತರಾಗಿ ಜೀವಿಸಬೇಕಾಗಿದೆ. ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ನಮ್ಮ ಚಟುವಟಿಕೆ ಹಾಗೆ ಹೇಗೆ ಇದೆ? ಆತನ ಬರವಣಕ್ಕೆ ಸಿದ್ಧವಾಗುವ ರೀತಿಯಲ್ಲಿದೆಯಾ? ಆತನ ಗುಣಗಳನ್ನು ನಾವು ಈ ಲೋಕದಲ್ಲಿ ಪ್ರತಿಬಿಂಬಿಸುವಂಥವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ದಿನಗಳಲ್ಲಿ ಇದು ಮುಂದುವರಿದು ಇನ್ನೂ ಸಹ ಯಾವ ರೀತಿಯಲ್ಲಿ ಮನುಷ್ಯರ ಜೀವಿತ ಕೃಪೆ ಕಾಲಕ್ಕೂ ಮೊದಲು ಜೀವಿಸತಕ್ಕಂಥವರಾಗಿದ್ದಾರೆ ಎನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಅದಕ್ಕೋಸ್ಕರವೇ ಎಚ್ಚರಿಕೆಯನ್ನು ನೀಡುವಂತಹ ದೇವರು ನೀನಾಗಿದ್ದೀಯ. ಹೌದು ದೇವ, ಕೃಪೆ ಕಾಲಕ್ಕೂ ಮೊದಲು ನಮ್ಮ ಚಟುವಟಿಕೆ ಯಾವ ರೀತಿಯಲ್ಲಿರಬೇಕು, ಕೃಪೆ ಕಾಲ ಮುಗಿದ ನಂತರ ನಮ್ಮ ಚಟುವಟಿಕೆ, ಲೋಕದ ಮನುಷ್ಯರ ಚಟುವಟಿಕೆ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಅನ್ನುವಂತಹ ವ್ಯತ್ಯಾಸವನ್ನು ನಾವು ನೋಡಿದೆವು ಸ್ವಾಮಿ. ಮುಂದುವರೆದು ಸಹ ಇದನ್ನು ನೋಡುವಾಗ ಕೇಳುಗರ ಹೃದಯದಲ್ಲಿ ಕೃಪೆ ಕಾಲಕ್ಕೂ ಮೊದಲು ನಾನು ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು ಎನ್ನುವಂಥದ್ದನ್ನು ನೀನು ಅವರ ಹೃದಯದಲ್ಲಿ ಕಾರ್ಯವನ್ನು ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಕೃಪೆ ಕಾಲಕ್ಕೂ ಮೊದಲು ಅವರು ಮನ ತಿರುಗುವಾಗೆ ಸಹಾಯ ಮಾಡು. ಆದರೆ ಕೃಪೆ ಕಾಲ ಮುಗಿದ ನಂತರ ಸಮಯ ಮುಗಿತಕ್ಕಂಥದ್ದಾಗಿದೆ, ನಾವು ಮನ ತಿರುಗಲು ಸಾಧ್ಯವಿಲ್ಲ. ಅದಕ್ಕೂ ಮೊದಲೇ ನೀನು ಕೊಟ್ಟಿರತಕ್ಕಂಥ ಸಮಯದಲ್ಲಿ ನಿನ್ನ ಗುಣಗಳನ್ನು ಪ್ರತಿಬಿಂಬಿಸಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ನೀನು ಕಾರ್ಯಗಳನ್ನು ಮಾಡಿ ಪರಲೋಕ ರಾಜ್ಯಕ್ಕೆ ಅವರನ್ನು ಸಿದ್ಧ ಮಾಡು. ಈ ಒಂದು ಸಂದೇಶ ಅವರ ಹೃದಯದಲ್ಲಿ ಹೆಚ್ಚಿನ ಪ್ರೇರೇಪಣೆಯನ್ನು ಉಂಟು ಮಾಡಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನನಗಾಗಿ ಬಲಿಯಾದ ಓಯೇಸುವೆ, ನನಗಾಗಿ ಬರಲಿರುವ ಓ ರಾಜನೇ, ನನ್ನ ಜೀವ ನನ್ನ ಸರ್ವ ನೀನೇ ದೇವ, ನನ್ನ ಧ್ಯಾನ ನನ್ನ ಗಾನ ನೀನೇ ದೇವಾ.